ಅಧ್ಯಾಯ 72. ಶ್ರೀಕೃಷ್ಣನು ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾನೆ. ಜರಾಸಂಧನ ಸಾವಿನ ನಂತರ ಕೃಷ್ಣನು ಬಿಡುಗಡೆ ಮಾಡಿದ ರಾಜರು ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಆಳುತ್ತಿದ್ದರು. ಜರಾಸಂಧನ ಸೈನಿಕ ಬಲವು ಎಷ್ಟಿತ್ತೆಂದರೆ ಅವನು 20,800 ಮಂದಿ ರಾಜರನ್ನು ಸೋಲಿಸಿದ್ದ. ಒಂದು ಪರ್ವತದ ಗುಹೆಯನ್ನು ಕೋಟೆಯಂತೆ ವಿಶೇಷವಾಗಿ ರಚಿಸಿ ಅವರೆಲ್ಲರನ್ನೂ ಅಲ್ಲಿ ಬಂಧನದಲ್ಲಿಟ್ಟಿದ್ದನು. ಬಹುಕಾಲ ಅವರು ಆ ಸ್ಥಿತಿಯಲ್ಲಿರಬೇಕಾಯಿತು. ಕೃಷ್ಣನ ಕೃಪೆಯಿಂದ ಅವರಿಗೆ ಬಿಡುಗಡೆಯಾದಾಗ ಅವರಿಗೆ ತಕ್ಕಷ್ಟು ಬಟ್ಟೆ ಇರಲಿಲ್ಲ ಮತ್ತು ದೇಹಕ್ಕೆ ಸಾಕಷ್ಟು ಲಕ್ಷ್ಯವಿಲ್ಲದೆ ಅವರ ಮುಖಗಳೆಲ್ಲ ಬತ್ತಿಹೋಗಿದ್ದವು. ಹಸಿವಿನಿಂದ ಅವರು ಬಹು ನಿಶ್ಯಕ್ತರಾಗಿದ್ದರು. ಅವರ ಮುಖಗಳು ಎಲ್ಲ ಸೌಂದರ್ಯವನ್ನೂ ಕಾಂತಿಯನ್ನೂ ಕಳೆದುಕೊಂಡಿದ್ದವು. ದೀರ್ಘಕಾಲದ ಸೆರೆಮನೆ ವಾಸದಿಂದಾಗಿ ಅವರ ದೇಹಗಳ ಪ್ರತಿಯೊಂದು ಭಾಗವೂ ಸಡಿಲವಾಗಿ ರೋಗಿಷ್ಠವಾಗಿತ್ತು. ಈ ಶೋಚನೀಯ ಸ್ಥಿತಿಯಲ್ಲಿದ್ದರೂ ದೇವೋತ್ತಮ ಪರಮಪುರುಷನಾದ ಕೃಷ್ಣನನ್ನು ಕುರಿತು ಯೋಚನೆ ಮಾಡಲು ಅವರಿಗೆ ಸಾಧ್ಯವಾಯಿತು. ಈಗ ಅವರು ತಮ್ಮ ಮುಂದೆ ಕೃಷ್ಣನ ದಿವ್ಯ ದೇಹದ ಬಣ್ಣವನ್ನು ಕಂಡರು. ಅದು ಹೊಸದಾಗಿ ಆಕಾಶದಲ್ಲಿ ಕಾಣಿಸಿಕೊಂಡ ಮೋಡದ ಬಣ್ಣದಂತೆಯೇ ಇತ್ತು. ಹಳದಿ ಬಣ್ಣದ ರೇಷ್ಮೆ ವಸ್ತ್ರಗಳನ್ನುಟ್ಟು ವಿಷ್ಣುವಿನಂತೆ ಶಂಖ, ಚಕ್ರ, ಗದ, ಪದ್ಮಗಳನ್ನು ಧರಿಸಿದ 4 ಕೈಗಳೊಡನೆ ಅವನು ಕಾಣಿಸಿಕೊಂಡನು. ಅವನ ಎದೆಯ ಮೇಲೆ ಚಿನ್ನದ ರೇಖೆಗಳ ಗುರುತಿತ್ತು. ಅವನ ಎದೆಯ ಚೂಚುಕಗಳು ಕಮಲದ ಹೂವಿನಂತೆ ಕಾಣುತ್ತಿದ್ದವು. ಅವನ ನಗುಮುಖವು ಶಾಶ್ವತ ಶಾಂತಿ ಸಮೃದ್ಧಿಗಳ ಸಂಕೇತವಾಗಿತ್ತು. ಅವನ ಕರ್ಣಾಭರಣವು ತುಂಬ ಸೊಗಸಾಗಿತ್ತು ಮತ್ತು ಅವನ ಕಿರೀಟವು ಬಹು ಬೆಲೆಬಾಳುವ ಆಭರಣಗಳಿಂದ ಅಲಂಕೃತವಾಗಿತ್ತು. ಅವನ ಮೈಮೇಲೆ ಸುಂದರವಾಗಿದ್ದ ಮುತ್ತಿನ ಹಾರವೂ ಬಳೆಗಳೂ ಕಡಗಗಳೂ ಅಲೌಕಿಕ ಸೌಂದರ್ಯದಿಂದ ಹೊಳೆಯುತ್ತಿದ್ದವು. ಅವನ ಎದೆಯ ಮೇಲಿದ್ದ ಕೌಸ್ತುಭಾಭರಣವು ಬಹು ಪ್ರಕಾಶಮಾನವಾಗಿ ಹೊಳೆಯುತ್ತಿತ್ತು. ಪ್ರಭುವು ಸುಂದರವಾದ ಪುಷ್ಪಮಾಲೆಯನ್ನು ಧರಿಸಿದ್ದನು. ಬಹು ಯಾತನೆ ಪಟ್ಟ ನಂತರ ಸುಂದರ ದಿವ್ಯ ಲಕ್ಷಣಗಳಿದ್ದ ಶ್ರೀಕೃಷ್ಣನನ್ನು ಕಂಡಾಗ ಅವರು ಮನಃಪೂರ್ತಿಯಾಗಿ ನೋಡಿದರು. ತಮ್ಮ ಕಣ್ಣುಗಳಿಂದ ಅಮೃತವನ್ನು ಕುಡಿಯುವಂತೆ ಅವನ ದೇಹವನ್ನು ತಮ್ಮ ನಾಲಿಗೆಗಳಿಂದ ನೆಕ್ಕುವಂತೆ ಅವನ ದೇಹದ ಪರಿಮಳವನ್ನು ತಮ್ಮ ನಾಸಿಕಗಳಿಂದ ಆಘ್ರಾಣಿಸುವಂತೆ ಮತ್ತು ತಮ್ಮ ತೋಳುಗಳಿಂದ ಅವನನ್ನು ಆಲಂಗಿಸುವಂತೆ ತಮ್ಮ ಹೃದಯ ತೃಪ್ತಿಯಾಗುವಂತೆ ಅವನನ್ನು ನೋಡಿದರು. ದೇವೋತ್ತಮ ಪರಮಪುರುಷನ ಮುಂದಿದ್ದ ಮಾತ್ರಕ್ಕೆ ಅವರ ಪಾಪಕರ್ಮಗಳ ಪ್ರತಿಕ್ರಿಯೆಗಳೆಲ್ಲ ತೊಳೆದು ಹೋದವು. ಆದುದರಿಂದ ಯಾವ ಅಳುಕೂ ಇಲ್ಲದೆ ಅವರು ಪ್ರಭುವಿನ ಚರಣಕಮಲಗಳಲ್ಲಿ ಶರಣಾಗತರಾದರು. ಎಲ್ಲ ಪಾಪಗಳಿಂದ ಮುಕ್ತನಾದ ಹೊರತು ಮನುಷ್ಯನು ಭಗವಂತನ ಪಾದ ಕಮಲಗಳಿಗೆ ಸಂಪೂರ್ಣ ಶರಣಾಗತನಾಗಲಾರ ಎಂದು ಭಗವದ್ಗೀತೆಯಲ್ಲಿ ಹೇಳಿದೆ. ಕೃಷ್ಣನನ್ನು ನೋಡಿದ ರಾಜರೆಲ್ಲ ತಮ್ಮ ಹಿಂದಿನ ಕಷ್ಟಗಳನ್ನೆಲ್ಲ ಮರೆತರು. ಕೈಗಳನ್ನು ಮುಗಿದುಕೊಂಡು ಬಹುಭಕ್ತಿಯಿಂದ ಅವರು ಕೃಷ್ಣನಿಗೆ ಹೀಗೆ ಪ್ರಾರ್ಥನೆ ಮಾಡಿದರು. ಪ್ರಿಯ ಪ್ರಭುವೆ, ದೇವೋತ್ತಮ ಪರಮಪುರುಷ, ಎಲ್ಲ ದೇವತೆಗಳ ಒಡೆಯನೇ, ನಿನ್ನ ಭಕ್ತರು ಸಂಪೂರ್ಣವಾಗಿ ನಿನಗೆ ಶರಣಾಗತರಾಗುವುದರಿಂದ ನೀನು ಕೂಡಲೇ ಅವರ ನೋವುಗಳನ್ನೆಲ್ಲ ಕಿತ್ತುಹಾಕಬಲ್ಲೆ. ಪ್ರಿಯ ಪ್ರಭು ಕೃಷ್ಣ, ದಿವ್ಯ ಜ್ಞಾನಾನಂದದ ಅನಂತ ದೈವವೇ, ನೀನು ಅವಿನಾಶಿ. ನಿನ್ನ ಚರಣಕಮಲಗಳಿಗೆ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇವೆ. ನಿನ್ನ ಅವ್ಯಾಜ ಕರುಣೆಯಿಂದ ಮಾತ್ರವೇ ನಾವು ಜರಾಸಂಧನ ಸೆರೆಮನೆಯಿಂದ ಬಿಡುಗಡೆಯಾಗಿದ್ದೇವೆ. ಈ ಭೌತಿಕ ಅಸ್ತಿತ್ವದ ಮಾಯಾಶಕ್ತಿಯಿಂದ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಪ್ರಾರ್ಥಿಸುತ್ತೇವೆ. ದಯೆಯಿಟ್ಟು ನಮ್ಮ ನಿರಂತರ ಹುಟ್ಟು ಸಾವುಗಳ ಚಕ್ರವನ್ನು ನಿಲ್ಲಿಸು. ನಾವು ಯಾವ ಬದುಕಿನ ಶೋಚನೀಯ ಭೌತಿಕ ಸ್ಥಿತಿಯಲ್ಲಿ ಸಂಪೂರ್ಣವಾಗಿ ಮುಳುಗಿದ್ದೇವೆಯೋ ಅದರ ಅನುಭವವು ನಮಗೆ ಸಾಕಷ್ಟು ಆಗಿದೆ. ಆದುದರಿಂದ ಅದರ ಕಹಿಯನ್ನು ಅನುಭವಿಸಿ ನಾವು ನಿನ್ನ ಚರಣಕಮಲಗಳ ಅಡಿಯಲ್ಲಿ ಆಶ್ರಯ ಪಡೆಯಲು ಬಂದಿದ್ದೇವೆ. ಪ್ರಿಯ ಪ್ರಭುವೆ, ಮಧುರಾಕ್ಷಸನನ್ನು ಕೊಂದವನೇ, ಜರಾಸಂಧನದು ಎಳ್ಳಷ್ಟೂ ತಪ್ಪಿಲ್ಲ ಎಂದು ಈಗ ನಮಗೆ ಸ್ಪಷ್ಟವಾಗಿದೆ. ನಾವು ನಮ್ಮನ್ನು ಆಳುವವರು ಮತ್ತು ಅರಸರು ಎಂದು ಗರ್ವದಿಂದ ಕರೆದುಕೊಳ್ಳುತ್ತಿದ್ದುದರಿಂದ ವಾಸ್ತವವಾಗಿ ನಿನ್ನ ಅವ್ಯಾಜ ಕರುಣೆಯಿಂದಲೇ ನಾವು ನಮ್ಮ ರಾಜ್ಯಗಳನ್ನು ಕಳೆದುಕೊಂಡೆವು. ತನ್ನ ಹುಸಿ ಪ್ರತಿಷ್ಠೆಯಿಂದ ಮತ್ತು ಅಧಿಕಾರದಿಂದ ಅತಿ ಗರ್ವಿಯಾದ ರಾಜನಿಗೆ ತನ್ನ ನಿಜಸ್ವರೂಪವನ್ನಾಗಲಿ ಅನಂತ ಬದುಕನ್ನಾಗಲಿ ಅರ್ಥ ಮಾಡಿಕೊಳ್ಳಲು ಅವಕಾಶವೇ ದೊರೆಯುವುದಿಲ್ಲ. ರಾಜರೆಂದು ಕರೆಸಿಕೊಳ್ಳುವ ಈ ಮೂರ್ಖರು ನಿನ್ನ ಮಾಯಾಶಕ್ತಿಯ ಪ್ರಭಾವದಿಂದ ತಮ್ಮ ಅಧಿಕಾರ ಸ್ಥಾನದ ವಿಷಯದಲ್ಲಿ ಮಿಥ್ಯಾಹಂಕಾರವನ್ನು ಬೆಳೆಸಿಕೊಳ್ಳುತ್ತಾರೆ. ಮರುಭೂಮಿಯಲ್ಲಿನ ಮರೀಚಿಕೆಯನ್ನು ಜಲಾಶಯವೆಂದು ಭ್ರಮಿಸುವ ಮೂರ್ಖನಂತೆ ಅವರು. ತಮ್ಮ ಭೌತಿಕ ಸ್ವತ್ತು ತಮ್ಮನ್ನು ರಕ್ಷಿಸುತ್ತದೆ ಎಂದು ಮೂರ್ಖರು ಯೋಚಿಸುತ್ತಾರೆ. ಇಂದ್ರಿಯ ತೃಪ್ತಿಯಲ್ಲಿ ನಿರತರಾದವರು ಈ ಭೌತಿಕ ಪ್ರಪಂಚವು ಅನಂತ ಭೋಗದ ಸ್ಥಳ ಎಂದು ತಪ್ಪಾಗಿ ಭಾವಿಸುತ್ತಾರೆ. ಪ್ರಭುವೆ, ದೇವೋತ್ತಮ ಪರಮಪುರುಷ, ಈ ಮೊದಲು ನಾವು ನಮ್ಮ ಭೌತಿಕ ಶ್ರೀಮಂತಿಕೆಗಳಿಂದ ಅಹಂಕಾರಿಗಳಾಗಿದ್ದೆವು ಎನ್ನುವುದನ್ನು ಒಪ್ಪಿಕೊಳ್ಳುತ್ತೇವೆ. ನಾವೆಲ್ಲ ಒಬ್ಬರಿನ್ನೊಬ್ಬರಲ್ಲಿ ಅಸೂಯೆಪಟ್ಟು ಅನೇಕ ಪ್ರಜೆಗಳು ಸತ್ತರೂ ಪರಮಾಧಿಕಾರಕ್ಕಾಗಿ ಹೋರಾಡುವುದರಲ್ಲಿ ನಿರತರಾಗಿದ್ದೆವು. ರಾಜಕೀಯ ಅಧಿಕಾರದ ರೋಗ ಇದು. ಒಬ್ಬ ರಾಜನಿಗೋ ಒಂದು ದೇಶಕ್ಕೋ ಭೌತಿಕ ಶ್ರೀಮಂತಿಕೆ ಬರುತ್ತಲೇ ಆ ರಾಜನಿಗೆ ಅಥವಾ ದೇಶಕ್ಕೆ ಸೈನ್ಯದ ಆಕ್ರಮಣದಿಂದ ಇತರ ದೇಶಗಳನ್ನು ವಶ ಮಾಡಿಕೊಳ್ಳಬೇಕು ಎನ್ನಿಸುತ್ತದೆ. ಹಾಗೆಯೇ ವ್ಯಾಪಾರಿಗಳು ಒಂದು ಬಗೆಯ ವ್ಯಾಪಾರ ವ್ಯವಹಾರದ ಸಂಪೂರ್ಣ ಸ್ವಾಮ್ಯವನ್ನು ಪಡೆದು ಇತರ ವ್ಯಾಪಾರಿ ಗುಂಪುಗಳನ್ನು ತಮ್ಮ ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಎಂದು ಬಯಸುತ್ತಾರೆ. ಒಣ ಪ್ರತಿಷ್ಠೆಯಿಂದ ಕೀಳಾಗಿ ಮತ್ತು ಭೌತಿಕ ಶ್ರೀಮಂತಿಕೆಯಲ್ಲಿ ಮೋಹಗೊಂಡು ಮಾನವ ಸಮಾಜವು ಕೃಷ್ಣ ಪ್ರಜ್ಞೆಗಾಗಿ ಶ್ರಮಿಸುವುದರ ಬದಲು ಹಾವಳಿಯನ್ನು ಮಾಡುತ್ತದೆ, ಶಾಂತಿಯ ಬದುಕನ್ನು ಕ್ಷೋಭೆಗೊಳಿಸುತ್ತದೆ. ಬದುಕಿನ ನಿಜವಾದ ಗುರಿಯು ದೇವೋತ್ತಮ ಪರಮಪುರುಷನಾದ ವಿಷ್ಣುವಿನ ಕೃಪೆಯನ್ನು ಗಳಿಸುವುದು. ಹೀಗೆ ಜನರು ಸಹಜವಾಗಿ ಅದನ್ನು ಮರೆತು ಬಿಡುತ್ತಾರೆ. ರಾಜರು ಮುಂದುವರಿದು ಹೀಗೆ ಹೇಳಿದರು, ಪ್ರಭುವೆ, ನಮ್ಮ ರಾಜಕೀಯ ಹುಚ್ಚು ಅನಿಸಿಕೆಗಳನ್ನು ತೃಪ್ತಿಪಡಿಸಿಕೊಳ್ಳುವುದಕ್ಕಾಗಿ ಜನರನ್ನು ಕೊಲ್ಲುವ ಮತ್ತು ಅನಗತ್ಯವಾಗಿ ಕೊಲ್ಲಿಸಿಕೊಳ್ಳಲು ಅವರನ್ನು ಆಕರ್ಷಿಸುವ ಹೇಯ ಕಾರ್ಯದಲ್ಲಷ್ಟೇ ನಾವು ನಿರತರಾಗಿದ್ದೇವೆ. ಕ್ರೂರಿ ಸಾವಿನ ರೂಪದಲ್ಲಿ ನೀನು ಸದಾ ನಮ್ಮ ಮುಂದಿದ್ದೀಯೇ ಎನ್ನುವುದನ್ನು ನಾವು ಪರಿಗಣಿಸಲಿಲ್ಲ. ನಾವು ಎಷ್ಟರ ಮಟ್ಟಿಗೆ ಮೂರ್ಖರಾಗಿದ್ದೇವೆಂದರೆ ಸಮೀಪಿಸುತ್ತಿದ್ದ ನಮ್ಮ ಸಾವನ್ನೇ ಮರೆತು ಇತರರ ಸಾವಿಗೆ ಕಾರಣರಾದೆವು. ಆದರೆ ಪ್ರಿಯ ಪ್ರಭುವೆ, ನಿನ್ನ ಪ್ರತಿನಿಧಿಯಾದ ಕಾಲನ ಪ್ರತೀಕಾರವನ್ನು ಗೆಲ್ಲಲು ಸಾಧ್ಯವಿಲ್ಲ. ಕಾಲದ ಅಂಶವು ಎಷ್ಟು ಪ್ರಬಲ ಎಂದರೆ ಯಾರೂ ಅದರ ಪ್ರಭಾವದಿಂದ ತಪ್ಪಿಸಿಕೊಳ್ಳಲಾರರು. ಆದುದರಿಂದ ನಾವು ನಮ್ಮ ಪರಮನೀಚ ಕಾರ್ಯಗಳಿಗೆ ಪ್ರತಿಕ್ರಿಯೆಯನ್ನು ಅನುಭವಿಸುತ್ತಿದ್ದೇವೆ. ಈಗ ನಮ್ಮ ಶ್ರೀಮಂತಿಕೆಗಳನ್ನೆಲ್ಲ ಕಳೆದುಕೊಂಡು ಬೀದಿಯ ಭಿಕಾರಿಗಳಾಗಿ ನಿನ್ನ ಮುಂದೆ ನಿಂತಿದ್ದೇವೆ. ನಮ್ಮ ಈ ಸ್ಥಿತಿಗೆ ನಿನ್ನ ಅವ್ಯಾಜ ಪರಿಶುದ್ಧ ಕೃಪೆಯೇ ಕಾರಣ ಎಂದು ಭಾವಿಸುತ್ತೇವೆ. ಏಕೆಂದರೆ ನಮ್ಮದು ಹುಸಿ ಗರ್ವ ಮತ್ತು ನಿನ್ನ ಸಂಕಲ್ಪದಿಂದ ಒಂದು ಕ್ಷಣದಲ್ಲಿ ನಮ್ಮ ಭೌತಿಕ ಶ್ರೀಮಂತಿಕೆಯನ್ನು ಸೆಳೆದುಕೊಳ್ಳಬಹುದು. ನಮಗೆ ಈಗ ಇವೆಲ್ಲವೂ ಅರ್ಥವಾಗುತ್ತಿದೆ. ನಿನ್ನ ನಿಷ್ಕಾರಣ ಕರುಣೆಯಿಂದಲೇ ನಾವೀಗ ನಿನ್ನ ಚರಣಕಮಲಗಳನ್ನು ಕುರಿತು ಯೋಚಿಸಲು ಸಾಧ್ಯವಾಗಿದೆ. ಇದೇ ನಮಗಾದ ಅತ್ಯಂತ ದೊಡ್ಡ ಲಾಭ. ಪ್ರಿಯ ಪ್ರಭುವೆ, ದೇಹವು ರೋಗಗಳ ಉತ್ಪತ್ತಿ ಸ್ಥಾನ ಎಂದು ಎಲ್ಲರಿಗೂ ತಿಳಿದಿದೆ. ನಮಗೆ ಈಗ ಸಾಕಷ್ಟು ವಯಸ್ಸಾಗಿದೆ. ನಮ್ಮ ದೇಹಬಲದ ವಿಷಯದಲ್ಲಿ ಹೆಮ್ಮೆ ಪಡುವುದರ ಬದಲು ದಿನದಿನಕ್ಕೆ ನಿಶಕ್ತರಾಗುತ್ತಿದ್ದೇವೆ. ಇಂದ್ರಿಯ ತೃಪ್ತಿಯಲ್ಲಾಗಲಿ, ಭೌತಿಕ ದೇಹದಿಂದ ಬರುವ ಸುಳ್ಳು ಸುಖದಲ್ಲಾಗಲಿ ನಮಗೀಗ ಆಸೆಯಿಲ್ಲ. ನಿನ್ನ ಕೃಪೆಯಿಂದ ಇಂತಹ ಭೌತಿಕ ಸುಖಕ್ಕೆ ಹಂಬಲಿಸುವುದು ಮರಳುಗಾಡಿನ ಮರೀಚಿಕೆಯಲ್ಲಿ ನೀರನ್ನು ಹುಡುಕಿದಂತೆ ಎನ್ನುವ ತೀರ್ಮಾನಕ್ಕೆ ನಾವೀಗ ಬಂದಿದ್ದೇವೆ. ಸ್ವರ್ಗಲೋಕಗಳಿಗೆ ಏರುವುದಕ್ಕಾಗಿ ಮಹಾಯಾಗಗಳನ್ನು ಮಾಡುವಂತಹ ನಮ್ಮ ಪುಣ್ಯಕಾರ್ಯಗಳ ಪ್ರತಿಫಲದಲ್ಲಿ ನಮಗೀಗ ಆಸಕ್ತಿಯಿಲ್ಲ. ಸ್ವರ್ಗಲೋಕಗಳಲ್ಲಿ ಇನ್ನೂ ಉನ್ನತ ನೈತಿಕ ಮಟ್ಟಕ್ಕೆ ಏರುವುದು ಬಹುವಾಗಿ ನೆಚ್ಚಬಹುದಾದದ್ದು ಎಂದು ಕಾಣಬಹುದು. ಆದರೆ ವಾಸ್ತವವಾಗಿ ಈ ಭೌತಿಕ ಪ್ರಪಂಚದಲ್ಲಿ ಸುಖವಿರುವುದೇ ಸಾಧ್ಯವಿಲ್ಲ ಎಂದು ನಮಗೆ ಈಗ ಅರ್ಥವಾಗುತ್ತಿದೆ. ಪ್ರಭುವಾದ ನಿನ್ನೊಡನೆ ನಮ್ಮ ಅನಂತ ಬಾಂಧವ್ಯವನ್ನು ಎಂದೂ ಮರೆಯದಂತೆ ನಿನ್ನ ಚರಣಕಮಲಗಳ ದಿವ್ಯ ಭಕ್ತಿಪೂರ್ವಕ ಸೇವೆಯಲ್ಲಿ ನಿರತರಾಗಿರುವುದು ಹೇಗೆ ಎಂದು ನಮಗೆ ಮಾರ್ಗದರ್ಶನ ಮಾಡಿ ಕೃಪೆ ಮಾಡಬೇಕು ಎಂದು ನಿನ್ನನ್ನು ಬೇಡುತ್ತೇವೆ. ನಮಗೆ ಭೌತಿಕ ಅಸ್ತಿತ್ವದ ಬಲೆಯಿಂದ ಬಿಡುಗಡೆ ಬೇಡ. ನಿನ್ನ ಸಂಕಲ್ಪಕ್ಕೆ ಅನುಗುಣವಾಗಿ ನಮಗೆ ಯಾವುದೇ ಜೀವವರ್ಗದಲ್ಲಿ ಜನ್ಮ ದೊರೆಯಬಹುದು, ಚಿಂತೆಯಿಲ್ಲ. ಏನೇ ಆದರೂ ನಿನ್ನ ಚರಣಕಮಲಗಳನ್ನು ನಾವು ಮರೆಯದೇ ಇರುವಂತಾಗಲಿ ಎಂದಷ್ಟೇ ನಾವು ಬೇಡುತ್ತೇವೆ. ಪ್ರಿಯ ಪ್ರಭುವೆ, ನೀನು ಪರಮಪ್ರಭು, ದೇವೋತ್ತಮ ಪರಮಪುರುಷ ಕೃಷ್ಣ, ವಸುದೇವನ ಮಗ ಆದುದರಿಂದ ನಮ್ಮ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ನಿನ್ನ ಚರಣ ಕಮಲಗಳಿಗೆ ಶರಣಾಗುತ್ತೇವೆ. ನೀನು ಪ್ರತಿಯೊಬ್ಬರ ಹೃದಯದಲ್ಲಿರುವ ಪರಮಾತ್ಮ, ಭೌತಿಕ ಅಸ್ತಿತ್ವದ ಎಲ್ಲ ಸಂಕಟಗಳನ್ನು ನಿವಾರಿಸಬಲ್ಲ ಹರಿಯೂ ನೀನೆ. ಪ್ರಿಯ ಪ್ರಭುವೆ, ನಿನ್ನ ಹೆಸರು ಗೋವಿಂದ ಎಂದರೆ ಎಲ್ಲ ಸಂತೋಷದ ಆಗರ. ನಿನ್ನ ಇಂದ್ರಿಯಗಳನ್ನು ತೃಪ್ತಿಪಡಿಸುವುದರಲ್ಲಿ ನಿರತನಾದವನು ತಂತಾನೇ ತನ್ನ ಇಂದ್ರಿಯಗಳನ್ನೂ ತೃಪ್ತಿಪಡಿಸಿಕೊಳ್ಳುತ್ತಾನೆ. ಆದುದರಿಂದ ನಿನಗೆ ಗೋವಿಂದ ಎಂದು ಹೆಸರು. ನೀನು ಎಂದೂ ಕೀರ್ತಿಶಾಲಿಯೇ, ಏಕೆಂದರೆ ನಿನ್ನ ಭಕ್ತರ ಎಲ್ಲ ಸಂಕಟಗಳನ್ನು ಕೊನೆಗಾಣಿಸಬಲ್ಲೆ. ಆದುದರಿಂದ ದಯೆಯಿಟ್ಟು ನಮ್ಮನ್ನು ಶರಣಾಗತರಾದ ಸೇವಕರು ಎಂದು ಸ್ವೀಕರಿಸು. ಜರಾಸಂಧನ ಅರಮನೆಯಿಂದ ಬಿಡುಗಡೆಯಾದ ರಾಜರುಗಳ ಪ್ರಾರ್ಥನೆಯನ್ನು ಕೇಳಿ ಸದಾ ಶರಣಾಗತ ಆತ್ಮಗಳ ರಕ್ಷಕನೂ ಭಕ್ತರಿಗೆ ಕೃಪಾ ಜಲಧಿಯೂ ಆದ ಕೃಷ್ಣನು ಗಂಭೀರವಾದ ಮತ್ತು ಅರ್ಥವತ್ತಾದ ಹಾಗೂ ಮಧುರವಾದ ದಿವ್ಯಧ್ವನಿಯಲ್ಲಿ ಹೀಗೆ ಹೇಳಿದನು. ಪ್ರಿಯ ರಾಜರೇ, ನಿಮಗೆ ನನ್ನ ಆಶೀರ್ವಾದಗಳು. ಇಂದಿನಿಂದ ಯಾವಾಗಲೂ ತಪ್ಪದೆ ನನ್ನ ಭಕ್ತಿಪೂರ್ವಕ ಸೇವೆಗೆ ಸೇರಿರುತ್ತೀರಿ. ನೀವು ಬಯಸಿದಂತೆ ವರವನ್ನು ನೀಡುತ್ತೇನೆ. ಪರಮಾತ್ಮನಾಗಿ ನಾನು ಸದಾ ನಿಮ್ಮ ಹೃದಯಗಳಲ್ಲಿ ನೆಲೆಸಿರುತ್ತೇನೆ ಎನ್ನುವುದನ್ನು ನನ್ನಿಂದ ತಿಳಿದುಕೊಳ್ಳಿ. ನೀವು ನನ್ನತ್ತ ಮುಖ ಮಾಡಿರುವುದರಿಂದ ಎಲ್ಲರ ಪ್ರಭುವಾಗಿ ನಾನು ನೀವು ನನ್ನನ್ನು ಮರೆಯದಂತೆ ಮತ್ತು ಕ್ರಮೇಣ ಭಗವದ್ಧಾಮಕ್ಕೆ ಮರಳುವಂತೆ ನಿಮಗೆ ಸದುಪದೇಶ ಮಾಡುತ್ತೇನೆ. ಪ್ರಿಯ ದೊರೆಗಳೇ, ಪ್ರಾಪಂಚಿಕ ಸುಖದ ಎಲ್ಲ ಕಲ್ಪನೆಗಳನ್ನು ಬಿಟ್ಟು ನನ್ನ ಭಕ್ತಿಪೂರ್ವಕ ಸೇವೆಯಲ್ಲಿ ತೊಡಗುವ ನಿಮ್ಮ ನಿರ್ಧಾರವು ನಿಮ್ಮ ಸುಯೋಗದ ಲಕ್ಷಣ. ಇಂದಿನಿಂದ ನೀವು ಸದಾ ಆನಂದದ ಜೀವನವನ್ನು ನಡೆಸುತ್ತೀರಿ. ನೀವು ನನ್ನ ವಿಷಯವಾಗಿ ನಿಮ್ಮ ಪ್ರಾರ್ಥನೆಯಲ್ಲಿ ಹೇಳಿದುದೆಲ್ಲ ವಾಸ್ತವ ಎಂದು ನಾನು ದೃಢಪಡಿಸುತ್ತೇನೆ. ಸಂಪೂರ್ಣ ಕೃಷ್ಣ ಪ್ರಜ್ಞೆಯಲ್ಲಿದ್ದವನ ಪ್ರಾಪಂಚಿಕ ಶ್ರೀಮಂತಿಕೆಯು ಅವನ ಪತನಕ್ಕೆ ಮತ್ತು ಅವನು ಮಾಯಾಶಕ್ತಿಗೆ ಬಲಿಯಾಗುವುದಕ್ಕೆ ಕಾರಣ ಎನ್ನುವುದು ನಿಜ. ಹಿಂದೆ ಹೈಹಯ, ನಹುಷ, ವೇನ, ರಾವಣ ಮತ್ತು ನರಕಾಸುರರಂತಹ ಅವಿಧೇಯ ರಾಜರುಗಳಿದ್ದರು. ಅವರಲ್ಲಿ ಕೆಲವರು ದೇವತೆಗಳು ಮತ್ತು ಕೆಲವರು ರಾಕ್ಷಸರು. ಆದರೆ ಅವರು ತಮ್ಮ ಸ್ಥಾನವನ್ನು ತಪ್ಪಾಗಿ ತಿಳಿದುಕೊಂಡದ್ದರಿಂದ ಅವರ ಉನ್ನತ ಪೀಠಗಳಿಂದ ಕೆಳಕ್ಕೆ ಉರುಳಿದರು. ತಮ್ಮ ರಾಜ್ಯಗಳ ರಾಜರಾಗಿ ಅವರು ಉಳಿಯಲಿಲ್ಲ. ಬದ್ಧ ಜೀವನದ ಹಿಂಸೆಯಲ್ಲಿ ದಾರಿ ತಪ್ಪಿದಾಗ ಭೌತಿಕವಾದದ್ದೆಲ್ಲದಕ್ಕೂ ಹುಟ್ಟು, ಬೆಳವಣಿಗೆ, ಕರ್ಮ, ವಿಸ್ತರಣೆ, ಇಳಿಮುಖ ಮತ್ತು ನಿರ್ಗಮನ ಇವೆಲ್ಲವೂ ಉಂಟು ಎನ್ನುವುದನ್ನು ನಿಮ್ಮಲ್ಲಿ ಪ್ರತಿಯೊಬ್ಬರೂ ನೆನಪಿಡಬೇಕು. ಎಲ್ಲ ಭೌತಿಕ ವಸ್ತುಗಳಿಗೂ ಈ ಆರು ಸ್ಥಿತಿಗಳುಂಟು. ಈ ದೇಹವು ಪಡೆದುಕೊಳ್ಳುವ ಯಾವ ಗಳಿಕೆಯೇ ಆಗಲಿ ಕಡೆಗೆ ನಾಶವಾಗುತ್ತದೆ. ಆದುದರಿಂದ ನಾಶವಾಗುವ ವಸ್ತುಗಳಲ್ಲಿ ಯಾರೂ ಮೋಹಗೊಳ್ಳಬಾರದು. ಈ ಭೌತಿಕ ದೇಹದಲ್ಲಿ ಇರುವಷ್ಟು ಕಾಲವೂ ಮನುಷ್ಯನು ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಎಚ್ಚರದಿಂದಿರಬೇಕು. ಈ ಭೌತಿಕ ಜಗತ್ತಿನಲ್ಲಿ ಅತ್ಯಂತ ಪರಿಪೂರ್ಣ ಜೀವನ ವಿಧಾನವೆಂದರೆ ನನ್ನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ನಿರತನಾಗಿದ್ದು ತನ್ನ ನಿರ್ದಿಷ್ಟ ಸ್ಥಾನದ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವುದು. ನೀವೆಲ್ಲರೂ ಕ್ಷತ್ರಿಯ ಕುಟುಂಬಗಳಿಗೆ ಸೇರಿದವರು. ಆದುದರಿಂದ ನೀವು ರಾಜವರ್ಗಕ್ಕೆ ಯೋಗ್ಯವಾದ ನಿಗದಿತ ಕರ್ತವ್ಯಗಳಿಗೆ ಅನುಗುಣವಾಗಿ ಪ್ರಾಮಾಣಿಕವಾಗಿ ಬದುಕಬೇಕು. ಮತ್ತು ನಿಮ್ಮ ಪ್ರಜೆಗಳು ಎಲ್ಲ ರೀತಿಗಳಲ್ಲಿ ಸುಖವಾಗಿರುವಂತೆ ನೋಡಿಕೊಳ್ಳಬೇಕು. ಕ್ಷತ್ರಿಯ ಜೀವನದ ಎತ್ತರವನ್ನು ಉಳಿಸಿಕೊಳ್ಳಿ. ಇಂದ್ರಿಯ ತೃಪ್ತಿಗಾಗಿ ಮಕ್ಕಳನ್ನು ಪಡೆಯಬೇಡಿ. ಜನಸಾಮಾನ್ಯರ ಯೋಗಕ್ಷೇಮವನ್ನು ನೋಡಿಕೊಳ್ಳಿ. ಪ್ರತಿಯೊಬ್ಬನೂ ತನ್ನ ಹಿಂದಿನ ಜನ್ಮದ ಕಲುಷಿತ ಬಯಕೆಗಳಿಂದಾಗಿ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟುತ್ತಾನೆ. ಆದುದರಿಂದ ಅವನು ಹುಟ್ಟು, ಸಾವು, ಲಾಭ, ನಷ್ಟ, ಸುಖ ದುಃಖಗಳಂತಹ ಪ್ರಕೃತಿಯ ಕಟ್ಟುನಿಟ್ಟಾದ ನಿಯಮಗಳಿಗೆ ಒಳಗಾಗುತ್ತಾನೆ. ದ್ವಂದ್ವಗಳಿಂದ ಮನುಷ್ಯನು ಕಳವಳಗೊಳ್ಳಬಾರದು. ಆದರೆ ಸದಾ ನನ್ನ ಸೇವೆಯಲ್ಲಿ ಸ್ಥಿರವಾಗಿರಬೇಕು. ಎಲ್ಲವನ್ನೂ ಕೊಡುವವನು ನಾನು ಎಂದು ಭಾವಿಸಿ ಎಲ್ಲ ಸನ್ನಿವೇಶಗಳಲ್ಲಿಯೂ ಸಮತೋಲನದ ಮನಸ್ಸಿನಿಂದ ಮತ್ತು ತೃಪ್ತಿಯಿಂದ ಇರಬೇಕು. ಮತ್ತು ಭಕ್ತಿಯುತ ಸೇವೆಯಲ್ಲಿ ವಿಚಲಿತನಾಗದೆ ನಿರತನಾಗಬೇಕು. ಹೀಗೆ ಮನುಷ್ಯನು ಈ ಭೌತಿಕ ಸ್ಥಿತಿಯಲ್ಲಿ ಸಹ ಶಾಂತವಾದ ಮತ್ತು ಸುಖವಾದ ಬಾಳನ್ನು ಬಾಳಬಹುದು. ಎಂದರೆ ಈ ಭೌತಿಕ ದೇಹದ ಮತ್ತು ಅದರ ಉತ್ಪನ್ನಗಳ ವಿಷಯದಲ್ಲಿ ಮನುಷ್ಯನು ತಾತ್ಸಾರದಿಂದಿರಬೇಕು. ಅವುಗಳಿಂದ ಯಾವ ಪರಿಣಾಮಕ್ಕೂ ಸಿಕ್ಕಬಾರದು. ಅವನು ಜೀವಾತ್ಮದ ಹಿತದಿಂದಲೇ ತೃಪ್ತಿಪಡಬೇಕು ಮತ್ತು ಪರಮಾತ್ಮನ ಸೇವೆಯಲ್ಲಿ ನಿರತನಾಗಿರಬೇಕು. ಮನುಷ್ಯನು ನನ್ನಲ್ಲಿಯೇ ತನ್ನ ಮನಸ್ಸನ್ನು ನಿಲ್ಲಿಸಬೇಕು. ಮನುಷ್ಯನು ನನ್ನ ಭಕ್ತನಾಗಿರಬೇಕು ಅಷ್ಟೇ. ಮನುಷ್ಯನು ನನ್ನನ್ನೇ ಪೂಜಿಸಬೇಕು ಮತ್ತು ಮನುಷ್ಯನು ತನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ನನಗೆ ಮಾತ್ರ ಅರ್ಪಿಸಬೇಕು. ಹೀಗೆ ಮನುಷ್ಯನು ಭವಸಾಗರವನ್ನು ಸುಲಭವಾಗಿ ದಾಟಿ ಕಡೆಗೆ ನನ್ನ ಬಳಿಗೆ ಹಿಂದಿರುಗಬಹುದು. ಕಡೆಯದಾಗಿ ನಿಮ್ಮ ಬಾಳುಗಳು ಸದಾ ನನ್ನ ಸೇವೆಯಲ್ಲಿಯೇ ನಿರತವಾಗಿರಬೇಕು. ರಾಜರಿಗೆ ತನ್ನ ಆದೇಶಗಳನ್ನು ಹೇಳಿ ಕೃಷ್ಣನು ಕೂಡಲೇ ಅವರು ನೆಮ್ಮದಿಯಾಗಿರಲು ವ್ಯವಸ್ಥೆ ಮಾಡಿ ಅನೇಕ ಸೇವಕರಿಗೂ ಸೇವಕಿಯರಿಗೂ ಅವರನ್ನು ನೋಡಿಕೊಳ್ಳುವಂತೆ ಹೇಳಿದನು. ಜರಾಸಂಧನ ಮಗನಾದ ಸಹದೇವನಿಗೆ ಕೃಷ್ಣನು ಆ ರಾಜರಿಗೆ ಅಗತ್ಯವಾದುದನ್ನೆಲ್ಲ ಕೊಟ್ಟು ಅವರನ್ನು ಗೌರವದಿಂದ ಕಾಣುವಂತೆ ತಿಳಿಸಿದನು. ಕೃಷ್ಣನ ಆಜ್ಞೆಯಂತೆ ಸಹದೇವನು ಅವರನ್ನು ಗೌರವದಿಂದ ಕಂಡು ಒಡವೆಗಳನ್ನೂ ವಸ್ತ್ರಗಳನ್ನೂ ಹೂಮಾಲೆಗಳನ್ನೂ ಮತ್ತು ಅಗತ್ಯವಾದ ಇತರ ವಸ್ತುಗಳನ್ನೂ ಉಡುಗೊರೆಯಾಗಿ ಕೊಟ್ಟನು. ಸ್ನಾನ ಮಾಡಿ ಒಳ್ಳೆಯ ವಸ್ತ್ರಗಳನ್ನುಟ್ಟು ರಾಜರು ಸಂತೋಷವಾಗಿಯೂ ಸೌಮ್ಯವಾಗಿಯೂ ಕಂಡರು. ಅನಂತರ ಅವರಿಗೆ ಒಳ್ಳೆಯ ಆಹಾರವನ್ನು ಕೊಡಲಾಯಿತು. ರಾಜರಾಗಿ ಅವರ ಸ್ಥಾನಗಳಿಗೆ ತಕ್ಕಂತೆ ಅವರು ತೊಂದರೆ ಇಲ್ಲದೆ ಇರಲು ಅಗತ್ಯವಾದುದನ್ನೆಲ್ಲ ಕೃಷ್ಣನು ಕೊಟ್ಟನು. ಕೃಷ್ಣನು ರಾಜರನ್ನು ಇಷ್ಟು ಕರುಣೆಯಿಂದ ಕಂಡದ್ದರಿಂದ ಅವರಿಗೆ ಬಹು ಸಂತೋಷವಾಯಿತು. ಮಳೆಗಾಲವು ಮುಗಿದ ನಂತರ ಆಕಾಶದಲ್ಲಿ ಕಾಣಿಸಿಕೊಳ್ಳುವ ನಕ್ಷತ್ರಗಳಂತೆ ಅವರ ಮುಖಗಳು ಹೊಳೆಯುತ್ತಿದ್ದವು. ಅವರೆಲ್ಲರೂ ಬಹು ಸೊಗಸಾದ ಉಡುಪುಗಳನ್ನೂ ಆಭರಣಗಳನ್ನೂ ತೊಟ್ಟಿದ್ದರು. ಅವರ ಕರ್ಣಾಭರಣಗಳು ಹೊಳೆಯುತ್ತಿದ್ದವು. ಅವರಲ್ಲಿ ಪ್ರತಿಯೊಬ್ಬನೂ ಚಿನ್ನ ಮತ್ತು ಒಡವೆಗಳಿಂದ ಶೃಂಗರಿಸಿದ ಮತ್ತು ಅಲಂಕೃತವಾದ ಕುದುರೆಗಳನ್ನು ಹೂಡಿದ್ದ ರಥದಲ್ಲಿ ಕುಳಿತುಕೊಂಡನು. ಎಲ್ಲರನ್ನೂ ಸರಿಯಾಗಿ ನೋಡಿಕೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಂಡು ಕೃಷ್ಣನು ಮೃದುವಾದ ಧ್ವನಿಯಲ್ಲಿ ಅವರು ತಮ್ಮ ರಾಜ್ಯಗಳಿಗೆ ಹಿಂದಿರುಗುವಂತೆ ಹೇಳಿದನು. ಜಗತ್ತಿನ ಚರಿತ್ರೆಯಲ್ಲಿಯೇ ಅಪೂರ್ವವಾದ ಔದಾರ್ಯದಿಂದ ಕೃಷ್ಣನು ಜರಾಸಂಧನ ಹಿಡಿತದಲ್ಲಿದ್ದ ಎಲ್ಲ ರಾಜರನ್ನು ಬಿಡುಗಡೆ ಮಾಡಿದನು. ಸಂಪೂರ್ಣವಾಗಿ ತೃಪ್ತಿ ಹೊಂದಿದ ರಾಜರು ಅವನ ದಿವ್ಯರೂಪವನ್ನು ಸ್ಮರಿಸುತ್ತಾ ದೇವೋತ್ತಮ ಪರಮಪುರುಷನಾಗಿ ಅವನ ಅಲೌಕಿಕ ಲೀಲೆಗಳನ್ನು ಹೊಗಳುತ್ತಾ ಅವನ ಪವಿತ್ರ ನಾಮ ಸಂಕೀರ್ತನೆಯಲ್ಲಿ ತೊಡಗಿದರು. ಈ ರೀತಿಯಲ್ಲಿ ಅವರು ತಮ್ಮ ತಮ್ಮ ರಾಜ್ಯಗಳಿಗೆ ಹೋದರು. ಅವರ ರಾಜ್ಯಗಳ ಜನರಿಗೆ ಅವರನ್ನು ಕಂಡು ಬಹು ಸಂತೋಷವಾಯಿತು. ಕೃಷ್ಣನ ಕೃಪೆಯ ರೀತಿಗಳನ್ನು ಕೇಳಿ ಅವರಿಗೆ ಬಹು ಸಂತೋಷವಾಯಿತು. ರಾಜರು ಕೃಷ್ಣನ ಆದೇಶಕ್ಕನುಗುಣವಾಗಿ ರಾಜ್ಯಭಾರ ಮಾಡಲು ಪ್ರಾರಂಭಿಸಿದರು. ಅವರೂ ಅವರ ಪ್ರಜೆಗಳು ಬಹು ಸುಖವಾಗಿ ದಿನಗಳನ್ನು ಕಳೆದರು. ಇದು ಕೃಷ್ಣಪ್ರಜ್ಞೆ ಇರುವ ಸಮಾಜದ ಸ್ಪಷ್ಟ ನಿದರ್ಶನ. ಪ್ರಪಂಚದ ಜನರೆಲ್ಲ ಇಡೀ ಸಮಾಜವನ್ನು ಅವರವರ ಭೌತಿಕ ಗುಣಗಳಿಗೆ ಅನುಗುಣವಾಗಿ ಭೌತಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಗಾಗಿ ಭಗವದ್ಗೀತೆಯಲ್ಲಿ ಹೇಳಿದಂತೆ ಕೃಷ್ಣನನ್ನು ಕೇಂದ್ರವಾಗಿಟ್ಟುಕೊಂಡು ಕೃಷ್ಣನ ಆದೇಶಗಳಂತೆ ನಡೆದುಕೊಳ್ಳುವ ನಾಲ್ಕು ವರ್ಗಗಳಾಗಿ ವಿಭಾಗಿಸಿದರೆ ನಿಶ್ಚಯವಾಗಿಯೂ ಇಡೀ ಮಾನವ ಕುಲವು ಸುಖವಾಗಿರುತ್ತದೆ. ಈ ಪ್ರಸಂಗದಿಂದ ನಾವು ಕಲಿಯಬೇಕಾದ ಪಾಠ ಇದು. ಹೀಗೆ ಭೀಮಸೇನನಿಂದ ಜರಾಸಂಧನನ್ನು ನಾಶ ಮಾಡಿಸಿ ಜರಾಸಂಧನ ಮಗನಾದ ಸಹದೇವನಿಂದ ಸೂಕ್ತವಾದ ಗೌರವವನ್ನು ಕೈಗೊಂಡು ಕೃಷ್ಣನು ಭೀಮಸೇನ ಮತ್ತು ಅರ್ಜುನನೊಂದಿಗೆ ಹಸ್ತಿನಾಪುರಕ್ಕೆ ಹಿಂದಿರುಗಿದನು. ಹಸ್ತಿನಾಪುರದ ಹೊರಭಾಗವನ್ನು ತಲುಪಿದಾಗ ಅವರು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಆ ನಾದಗಳನ್ನು ಕೇಳಿ ಕೂಡಲೇ ಯಾರು ಬಂದರೆನ್ನುವುದನ್ನು ಅರ್ಥ ಮಾಡಿಕೊಂಡ ಪುರಜನರು ಬಹು ಸಂತೋಷಗೊಂಡರು. ಶಂಖನಾದವನ್ನು ಕೇಳಿ ಕೃಷ್ಣನ ಶತ್ರುಗಳು ದುಃಖಿಸಿದರು. ಕೃಷ್ಣನ ಶಂಖದ ಧ್ವನಿಯನ್ನು ಕೇಳಿಯೇ ಇಂದ್ರಪ್ರಸ್ಥದ ಜನರಿಗೆ ತಮ್ಮ ಹೃದಯಗಳು ಸಂತೋಷದಿಂದ ತುಂಬಿಹೋದ ಅನುಭವವಾಯಿತು. ಏಕೆಂದರೆ ಜರಾಸಂಧನ ವಧೆಯಾಯಿತು ಎಂದು ಅವರಿಗೆ ಅರ್ಥವಾಯಿತು. ಯುಧಿಷ್ಠಿರ ಮಹಾರಾಜನು ರಾಜಸೂಯ ಯಾಗವನ್ನು ಮಾಡುವುದು ಈಗ ಸ್ವಲ್ಪ ಹೆಚ್ಚು ಕಡಿಮೆ ಖಚಿತವಾಯಿತು. ಭೀಮಸೇನ, ಅರ್ಜುನ ಮತ್ತು ದೇವೋತ್ತಮ ಪರಮಪುರುಷನಾದ ಕೃಷ್ಣನು ಅರಸನ ಬಳಿಗೆ ಬಂದರು ಮತ್ತು ಅವನಿಗೆ ತಮ್ಮ ಗೌರವವನ್ನು ಸಲ್ಲಿಸಿದರು. ಜರಾಸಂಧನನ್ನು ಕೊಂದು ರಾಜರನ್ನು ಬಿಡುಗಡೆ ಮಾಡಿದ ನಿರೂಪಣೆಯನ್ನು ಯುಧಿಷ್ಠಿರ ಮಹಾರಾಜನು ಗಮನವಿಟ್ಟು ಕೇಳಿದನು. ಜರಾಸಂಧನನ್ನು ಕೊಲ್ಲಲು ಕೃಷ್ಣನು ಅನುಸರಿಸಿದ ಚತುರ ವಿಧಾನದ ವಿಷಯವನ್ನು ಕೇಳಿದನು. ಸಹಜವಾಗಿಯೇ ರಾಜನಿಗೆ ಕೃಷ್ಣನಲ್ಲಿ ಪ್ರೀತಿ. ಈ ಕಥೆಯನ್ನು ಕೇಳಿದ ನಂತರ ಕೃಷ್ಣನಲ್ಲಿ ಪ್ರೀತಿಯು ಇನ್ನೂ ಹೆಚ್ಚಿತು. ಅವನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಸುರಿದವು ಮತ್ತು ಅವನು ಎಷ್ಟು ಸ್ತಂಭೀಭೂತನಾದನೆಂದರೆ ಅವನಿಗೆ ಮಾತನಾಡುವುದೇ ಅಸಾಧ್ಯವೆನ್ನಿಸುವಂತಾಯಿತು. ಶ್ರೀಕೃಷ್ಣನು ಹಸ್ತಿನಾಪುರಕ್ಕೆ ಹಿಂದಿರುಗುತ್ತಾನೆ ಎಂಬ 72ನೆಯ ಅಧ್ಯಾಯದ ಭಕ್ತಿವೇದಾಂತ ಭಾವಾರ್ಥವು ಇಲ್ಲಿಗೆ ಮುಗಿಯಿತು.